ಅಂತಂದ್ರೆ, ಈ ನಾಡಿ ಪ್ರಕರಣ ಸಂಧಿ ಓದ್ತಾ ಇದ್ದೀವಲ್ಲ, ಈ ನಾಡಿ ಪ್ರಕರಣ ಸಂಧಿಯಲ್ಲಿ ಬಂದಾಗ ಬೃಹತಿ ಸಹಸ್ರ ಅಂತ ಹೇಳ್ತೀರಾ, ಇದು ಅಂತ ಹೇಳ್ತೀರಾ, ಇದು ಈ ಬೃಹತಿ ಸಹಸ್ರ, ಈ ಒಂದು ಯಾಗ ಯಜ್ಞ ಎಷ್ಟೆಷ್ಟು ಮಾಡ್ತಾ ಇದ್ರು, ಯಾವ ಸ್ತೋತ್ರ ಹೇಳ್ತಾ ಇದ್ರು, ಇದೆಲ್ಲ ವಿವರಗಳು ಬಂದಿದೆಲ್ಲ, ಇದು ಎಲ್ಲಿ ಅನುಸಂಧಾನ ಮಾಡ್ಕೋಬೇಕು? ಅನುಷ್ಠಾನ ಅನುಸಂಧಾನ, ಸೊ ಫಸ್ಟ್ ಅನುಸಂಧಾನ ನೋಡೋಣ. ಅನುಸಂಧಾನ ಇದನ್ನ ಎಲ್ಲಿ ನಾವು ನೆನಪಿಟ್ಕೋಬೇಕು? ಮಠಕ್ಕೆ ಹೋದಾಗ ಎಲ್ಲರೂ ಹೋದಾಗ ಬೃಹತಿ ಸಹಸ್ರ ಯಾಗ ಮಾಡೋವಾಗ ನೆನಪು ಮಾಡ್ಕೋಬೇಕಾ? ಅಥವಾ ಮನೆಗಳಲ್ಲಿ, ಕೆಲವ್ರ ಮನೆಗಳಲ್ಲಿ, ಯಾರ ಮಠಗಳಲ್ಲಿ ಅವ್ರು ಅಗ್ನಿ ಕಾರ್ಯ ಮಾಡ್ತಾರ ಆವಾಗ ಈ ಚಿಂತನೆ ಮಾಡಬೇಕಾ? ಇಲ್ಲ ಯಾವ ಆರ್ ಹೇಗೆ ಮಾಡಬೇಕು? ಏನು ಇದು, ಯಾಕೆ ಹೇಳ್ತಾ ಇದ್ದೀರಿ ಅಂತ, ಯಾಕೆ ಇದು ಬಂದಿದೆ ಈ ವಿವರ ಎಲ್ಲ? ಬರೀ ಒಂದು ಪದ್ಯದ ಅರ್ಥ ಹೇಳಿ ನೋಡ್ಬೋದಲ್ಲ ನಮ್ಮ ದೇಹದಲ್ಲಿ ಅಂತ ಹೇಳಿದ್ದಾರೆ, ಇದು ಯಾಕೆ ಅಂತ ಬರುತ್ತೆ. ಇದು ಸಿಂಪ್ಲಿ ಏನು ಅಂದ್ರೆ, ಈ ಬೃಹತಿ ಸಹಸ್ರ ಆ ವೇದ ಕಾಲದಲ್ಲಿ ಅದನ್ನ ಚಂದಾಗೆ ತಿಳ್ಕೊಂಡು, ಅದೇ ಹೇಳ್ತಾರಲ್ಲ 64 ಅಧ್ಯಾಯಗಳು ಆ ಒಂದು ಸಂಹಿತಾ ಮಂತ್ರ ಭಾಗ ಅಂತ ಹೇಳ್ತಾರೆ. ಈ ಮಂತ್ರದ ಆಕಾರದ ಮಂತ್ರ ಅಂದ್ರೆ ಬೇರೆ ಒಂದು ಇಲ್ಲ, ಅಕ್ಷರಗಳ ಜೋಡಣೆ, ಅಕ್ಷರಗಳ ಜೋಡಣೆಯಿಂದ ಆದ ಮಂತ್ರ ಭಾಗ ಅದನ್ನ ಸಂಹಿತ ಅಂತ ಹೇಳ್ತಾರೆ, ಅದೇ ವೇದ ಅಂತ ನಾವು ಹೇಳ್ತೀವಿ. ಅಲ್ಲಿ ಬಂದಿರೋದನ್ನ ಅವ್ರುಗಳು ಚೆನ್ನಾಗಿ ಬ್ರಾಹ್ಮಣ ಸಂಹಿತ ಆದ ಮೇಲೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಈ ಬ್ರಾಹ್ಮಣ ಅಂತ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ ಇವ್ರುಗಳು ಅಂದ್ರೆ, ಈ ಬ್ರಾಹ್ಮಣದಲ್ಲಿ ಮುಖ್ಯವಾಗಿ ಅದನ್ನ ತಿಳ್ಕೊಳ್ಳೋದು, ಮಂತ್ರಗಳನ್ನ ಸುಮ್ಮನೆ ಹೇಳೋದಲ್ಲ, ಅದನ್ನ ಕಾರ್ಯೋನ್ಮುಖವಾಗಿ ಅದನ್ನ ಕಾರ್ಯದಲ್ಲಿ ಇಡ್ತಾ ಇದ್ರು. ಅಂದ್ರೆ ಏನು, ಯಾಗಗಳನ್ನ ಮಾಡ್ತಾ ಇದ್ರು ಅವರು. ಈ ಯಾಗಗಳನ್ನ ಮಾಡುವಾಗ ಈ ಅರ್ಥ ತಿಳ್ಕೊಡಿ, ಈ ಸಂಹಿತಾಯಲ್ಲಿ ಹೇಳಿದ ಮಂತ್ರದ ಅರ್ಥ ಇಟ್ಟುಕೊಂಡು ಕಾರ್ಯಗಳು, ಅದನ್ನ ದೇವರು ಕೈ ಕಾಲು ಕೊಟ್ಟಿದ್ದಾನೆ, ಈ ಒಂದು ಸಾಮಗ್ರಿ ವರಾಹ ರೂಪದಿಂದ ಇಷ್ಟೊಂದು ಯಾಗ ಪೂಜೆ ಮಾಡ್ಲಿಕ್ಕೆ ಇಷ್ಟು ವ್ಯವಸ್ಥೆಗಳು, ಪದಾರ್ಥಗಳು, ಜಡ ಪದಾರ್ಥಗಳನ್ನ ಕೊಟ್ಟಿದ್ದಾನೆ, ನಮಗೆ ಒಂದು ಕೈಕಾಲುಗಳನ್ನ ಕೊಟ್ಟಿದ್ದಾನೆ, ಈ ಬುದ್ಧಿ ಕೊಟ್ಟಿದ್ದಾನೆ, ಇದನ್ನ ಬಳಸಿ ದೇವರಿಗೆ ಹೋಮ ಇದು ಮುಂತಾದೆಲ್ಲ ಮಾಡ್ತಾ ಇದ್ರು. ಅದು ಬ್ರಾಹ್ಮಣ ಭಾಗ. ಬ್ರಾಹ್ಮಣ ಭಾಗದಿಂದ ಆರಣ್ಯಕ ಅಂದ್ರೆ ಅದು ಒಂದು ಅಧ್ಯಯನ ಕ್ರಮದಿಂದ ಚೆಂದಾಗಿ ಅಧ್ಯಯನ ಮಾಡೋ ಕ್ರಮ, ಅದು ಅರಣ್ಯಕ ಅಂತ ಹೇಳ್ತಾರೆ. ಅದಲ್ಲಿ ಇರುವಂತ ಕ್ರೀಮ್ ಎಸೆನ್ಸ್, ಪೂರ್ತಿ ಅರಣ್ಯಕ ತಿಳ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ, ಅದಲ್ಲಿ ಇರುವಂತ ಕ್ರೀಮ್ ಅಂತ ಹೇಳ್ತಾರೆ, ಅದನ್ನ ಉಪನಿಷತ್ ಹೇಳ್ತಾ ಇದ್ರು. ಇದು ಆವಾಗ ಹೇಗೆ ಮಾಡ್ತಾರೆ, ಈ ಒಟ್ಟು ಇಷ್ಟಲ್ಲಿ ಬೃಹತಿ ಸಹಸ್ರ ಅಂಬುದು ಮಧ್ಯಾಹ್ನ ಉದ್ಗೀತ ಅಂತ ಹೇಳುವಾಗ ಆ ಒಂದು ಸ್ಥಿತಿ, ಆ ಸೂರ್ಯ ಆ ಒಂದು ಎಕ್ಸಾಕ್ಟ್ಲಿ ನೂನ್ ಟೈಮ್ ಅಭಿಜಿತ್ ಅಂತ ಹೇಳ್ತಾರೆ, ನೂನ್ ಟೈಮ್ ಉಚ್ಚದಲ್ಲಿ ಇರೋವಾಗ ಆವಾಗ ಈ ಮಂತ್ರದಿಂದ ದೇವತೆಗಳೇ ನಮ್ಮಿಂದ ಇದ್ದು ಮಾಡಿ ಮಾಡಿಸ್ತಾರಂತ, ಅವರೇ ಅದಕ್ಕೆ ಅಧಿಕಾರಿಗಳಾಗ್ತಾರೆ, ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರಿಗೆ ಒಂದು ವಿಶೇಷ. ಸೊ ಆವಾಗ ಅವರು ಮಾಡ್ತಾ ಇರುವಂತ ಎರಡು ಮಂತ್ರಗಳು, ಒಂದು ಬಂದು ಮರುತ್ವತೀಯ ಅಂತ ಹೇಳ್ತಾರೆ, ಇನ್ನೊಂದು ಬಂದು ನಿಷ್ಕೇವಲ ಅಂತ ಹೇಳ್ತಾರೆ. ನಿಷ್ಕೇವಲ ಅಂತ ಹೇಳಿದಾಗ ನಿಷ್ಕೇವಲ, ಕೇವಲ ಅಂದ್ರೆ ಶಬ್ದಕ್ಕೆ ಏನಾಯ್ತು ಅಂದ್ರೆ, ಕೇವಲ ಅಂದ್ರೆ ಅವನೇ ಮುಖ್ಯ, ನಿಶ್ಚಿತವಾಗಿ ನಮ್ಗೆ ನಿಶ್ಚಿತವಾಗಿ ತಿಳಿದಿದ್ದೆ ಅವನೇ. ಕೇವಲ ಅಂದ್ರೆ ಅವನೇ ಸ್ವತಂತ್ರ, ಕೇವಲ ಅಂದ್ರೆ ಒಬ್ಬನೇ, ಏಕ ಕೇವಲ ಒಬ್ಬನೇ ಅಂದ್ರೆ ಸ್ವತಂತ್ರದಿಂದ ಒಬ್ಬನೇ ಅಂತ ತಿಳ್ಕೊಂಡು ಮಾಡುದು ನಿಷ್ಕೇವಲ ಅಂತ ಹೇಳ್ತಾರೆ. ಈ ನಿಷ್ಕೇವಲ ಈ ಮಂತ್ರಗಳಿಂದ ಅಲ್ಲಿ ಮುಖ್ಯವಾಗಿ ನಮ್ಗೆ ಬೃಹತಿ ಸಹಸ್ರ ಮಂತ್ರ ಅಲ್ಲಿ ಬಳಸ್ತಾರ ಅಂತ ಬಂತು. ಈ ಬೃಹತಿ ಸಹಸ್ರ ಮಂತ್ರಗಳು ಯಾಕೆ, ಬೃಹತಿ ಸಹಸ್ರ ಮಂತ್ರಗಳು ಏನ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂದ್ರೆ, ಅಲ್ಲಿ ಆ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ರು ಅಂದ್ರೆ, ಅದನ್ನ ಒಂದು ಗರುಡಾಕಾರದಲ್ಲಿ, ಇವತ್ತು ಮಾಡ್ತಾರೆ ಬೃಹತಿ ಸಹಸ್ರ ಯಾಗ, ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಇದನ್ನ ಒಂದು ಗರುಡನ ಆಕಾರದಲ್ಲಿ ಇದನ್ನ ಮಾಡ್ತಾರ, ಆಕಾರ ಹಾಕ್ತಾರ. ಯಾಕೆ ಅಂದ್ರೆ ಇದಕ್ಕೆ ಯಾಕೆ ಗರುಡನಿಗೇನು ಇದಕ್ಕೇನು ಏನು ಅಂದ್ರೆ, ಈ ಬೃಹತಿ ಸಹಸ್ರ ಮಂತ್ರಗಳು ಇವಾಗ್ಲೂ ಕೆಲವರು ಮಾಡ್ತಾರಲ್ಲ, ಅಕ್ಷರಗಳನ್ನ ಇಟ್ಟುಕೊಂಡು ಹರಿಕಥಾಂಸಾರನ್ನ ಇಟ್ಟುಕೊಂಡು ಲಕ್ಷ್ಮೀ ನರಸಿಂಹನ ಒಂದು ಆಕಾರ ಬರುವಂತೆ ಈ ಅಕ್ಷರಗಳ ಜೋಡಣೆಯಿಂದ ಆಕಾರಗಳು ಬರುವಂತೆ ಮಾಡ್ತಾರಲ್ಲ, ಹಾಗೇನೆ ಈ ಬೃಹದೀ ಸಹಸ್ರ ಮಂತ್ರಗಳು, ಇವರು ತಕೊಂಡಿರುವಂತ ಈ ಮಂತ್ರಗಳು ಗರುಡನ ಆಕಾರದಲ್ಲಿ ಇರತ್ತಂತೆ. ಯಾಕೆ ಇದು ಗರುಡನ ಆಕಾರ, ಆ ಒಂದು ಯಾಕೆ ವಾಯುದೇವರ ಆಕಾರ ಯಾಕೆ ಇಲ್ಲ ಅಂದ್ರೆ, ಇಲ್ಲಿ ಗರುಡ ಅಂತ ಹೇಳೋದು ಹೇಳ್ತಾ ಇದೆ, ಹೇಳೋವಾಗ ಹೇಳ್ತಾ ಇದೆ ಗರುಡೇನ. ಆ ಭಗವಂತ ಹೇಗೆ ಬರ್ತಾನಂದ್ರೆ ಚಂದ್, ಇಲ್ಲಿ ಗರುಡ ಅಂದ್ರೆ ಗರುಡ ಅಂತ ಮಾತ್ರ ಅರ್ಥ ಅಲ್ಲ, ಛಂದೋಮಯ ಗರುಡೇನ ಸಮೂಹ್ಯಮಾನ ಅಂತ ಅಂದ್ರೆ ಆ ವೇದಗಳ ಅಕ್ಷರಗಳ ಸಮೂಹ. ಇಲ್ಲಿ ಮಂತ್ರಗಳ ನಾವು ಸಂಹಿತ ಅಂದ್ರೆ ಅಕ್ಷರಗಳ ಜೋಡಣೆ ಅಂತ ಹೇಳಿದೀವಿಲ್ಲ, ಈ ಅಕ್ಷರಗಳಿಗೆ ಅರ್ಥ ಹೋಲಿಸಿದ್ದಾಗೆ, ಬರೀ ಅಕ್ಷರಗಳು ಅಂತ ಹೇಳ್ತೀವಿ ನಾವು, ಅಕ್ಷರಗಳು ನಮ್ಮ ನಾಲಿಗೆಯಿಂದ ಅರ್ಥ ಸಹಿತವಾಗಿ ಅರ್ಥ ಗೊತ್ತಾದ ಮೇಲೆ ನಾವು ಹೇಳೋವಾಗ ಅದಕ್ಕೆ ಛಂದೋಬದ್ಧ. ಛಂದೋಬದ್ಧ ಅಂದ್ರೆ ಅಕ್ಷರಗಳು ಜೋಡಣೆ ಅಂತ ಹೊಂದಿದ್ರು, ಛಂದೋಬದ್ಧ ಅಂದ್ರೆ ಅಲ್ಲಿ ಇರುವಂತ ಮೀನಿಂಗ್ ಅನ್ನ ನಮ್ಗೆ ತಿಳಿಸಿಕೊಡುವಂತ ದೇವತೆಗಳು ಅಂತ. ಸೊ ಈ ಛಂದಸ್ಸುಗಳಿಂದ ಕೂಡಿರುವಂತ, ಯಾರಿದು ಛಂದಸ್ಸಿಂದ ಕೂಡಿರುವಂತ ಛಂದೋಮಯ ಗರುಡೇನ. ಸೊ ಗರುಡೇನ ಅಂದ್ರೆ ಅಲ್ಲಿ ಬರೋದು ಗರುಡ ದೇವರು ಅಂತ ಒಂದು ಅರ್ಥ. ಕೆಳಗಿನ ಲೆವೆಲ್ಲಿ ಈ ವೇದಗಳಿಗೆ ಅಪೌರುಷೇಯವಾದ ವೇದಗಳಿಗೆ ಈ ಗರುಡ ದೇವರು ಅಭಿಮಾನಿಯಾಗಿದ್ದಾರೆ. ಈ ಗರುಡ ದೇವರಲ್ಲಿ ತಿರ್ಗಾ ಅವ್ರಿಗಿಂತ ಮೇಲೆ ಇರುವಂತ ವಾಯುದೇವರಿದ್ದೇ ಇದ್ದಾರೆ. ಗರುಡ ಅನ್ನ ವಾಹನ ಅನ್ನೋ ಅರ್ಥದಲ್ಲಿನೂ ಬಳಸ್ತೀವಿ, ಗರುಡ ವಾಹನ ಅಂತ. ಏನ್ರಿ ಗರುಡ ವಾಹನ ಅಂತ ಹೇಳ್ತೀರಾ, ವಾಯು ವಾಹನ ಯಾಕೆ ಬಂದಿಲ್ಲ ಅಂದ್ರೆ, ಅಲ್ಲಿ ಗರುಡ ಅಂಬೋದು ಈ ವೇದಗಳ ಸಮೂಹದಿಂದ ಅರ್ಥವನ್ನ, ಅರ್ಥ ವಿಶೇಷವಾಗಿ ಏನು ಗರುಡ ಆ ಒಂದು ಧ್ಯಾನಕ್ಕೇನು ಅಭಿಮಾನಿ ಆಗ್ತಾನೆ ಅಂದ್ರೆ, ಈ ವೇದಗಳಿಗೆ ಅನುಸೃತ್ಯವಾಗಿ ನಾವು ಧ್ಯಾನ ಮಾಡಬೇಕಂದ್ರೆ ಈ ಗರುಡ ಬೇಕು. ಈ ಅದಕ್ಕೆ ಗರುಡ ವಾಹನ ಅಂತ. ಗರುಡ ಆಕಾಶದಲ್ಲಿ ಹಾರಬೇಕಂದ್ರೆ ಗಾಳಿ ಬೇಕೇ ಬೇಕು. ಸೊ ಗರುಡನ ಒಳಗೆ ಗಾಳಿ, ಗರುಡನ ಹೊರಗೆ ಗಾಳಿ, ಎಸ್ಪೆಷಲಿ ಆ ಪಕ್ಷಗಳು ಎರಡು ಪಕ್ಷಗಳ ಕೆಳಗಡೆ ಅದು ಗಾಳಿ ಇದ್ರೇನೆ ಅದು ಆಗತ್ತೆ. ಸೊ ಗರುಡನ ಒಳಗೆ ಗಾಳಿ ಕಾಣಿಸೋದಿಲ್ಲ. ಸೊ ಹಾಗೆ ಛಂದೋಮಯ ಗರುಡೇನ ಸಮೂಹ್ಯಮಾನ ಅವನಿಂದ ಸೇರಿ ಅದು ಜೊತೆಯಲ್ಲಿ ಅಂದ್ರೆ ವೇದದ ಮೂಲಕ ವೇದ ಅಂಬೋ ಒಂದು ವಾಹನ, ದೇವರಿಗೆ ವಾಹನ ವೇದವೇ ಆಗತ್ತೆ, ಅಲ್ಲಿರುವಂತ ಅಭಿಮಾನಿ ಗರುಡ ಆಗ್ತಾನೆ. ಸೊ ಆ ಗರುಡನಿಂದ ಗರುಡ ವಾಹನ ಅಂದ್ರೆ ಇನ್ನೊಂದು ಗರುಡ ಅಂಬೋದು ಶೀಘ್ರವಾಗಿ ಅಂದ್ರೆ ಭೂಮಿಯಲ್ಲಿ ಶೀಘ್ರವಾಗಿ ಬರೋದು ಅಶ್ವ, ಆದರೆ ಆಕಾಶದಲ್ಲಿ ಶೀಘ್ರವಾಗಿ ಹಾರಾಡುವುದು ಆ ಗರುಡ ಅಂತ ಹೇಳ್ತೀವಿ. ಸೊ ಗರುಡ ವಾಹನ ಅಂದ್ರೆ ಆಕಾಶ ಅಂದ್ರೆ ಏನು, ನಾವು ಭೂಮಿಯಲ್ಲಿ ತಾನು ಪಕ್ಕೂತಿದ್ದೀವಿ ಅಂದ್ರೆ ಅದಕ್ಕೆ ಅಶ್ವ ಬಂದೇ ಬರುತ್ತೆ. ಗರುಡ ವಾಹನ ಆಕಾಶ ಅಂದ್ರೆ ಹೊರಗೆ ಇರುವಂತ ಆಕಾಶ ಹೇಳ್ತಾ ಇಲ್ಲ, ನಮ್ಮ ಹೃದಯಾಕಾಶದಲ್ಲಿ ಅದು ಬರಬೇಕಂತ. ಸೊ ಅದಕ್ಕೆ ಗರುಡೇನ ಚಂದೋಮಯ ನಮ್ಮ ಹೃದಯಾಕಾಶದಲ್ಲಿ ಬರಬೇಕಂದ್ರೆ ಅದು ಜೊತೆಯಲ್ಲಿ ಭಗವಂತ ಬರ್ತಾನಂತ. ಸೊ ಆದ ಕಾರಣದಿಂದ ಇಲ್ಲಿ ಏನ್ ಮಾಡ್ತಾರಂದ್ರೆ ಇವರು ಆ ಒಂದು ಆ ಗರುಡಾಕಾರದಲ್ಲಿ ಅದನ್ನ ನಿಯಮನ ಮಾಡ್ತಾರಂತ. ಆ ಒಂದು ಬೃಹತಿ ಸಹಸ್ರ ಯಾಗ ಮಾಡುವಾಗ ಆ ಒಂದು ಅವರ ಆ ಶೇಪ್ಲಿ ಅದು ಇರುತ್ತಂತ. ಅದು ಹೇಗೆ ಅಂದ್ರೆ ಅದಲ್ಲಿ ಅದಕ್ಕೆ ಭಾಗಗಳು ಹೇಳ್ತಾರೆ. ಏನು ಭಾಗಗಳು ಅಂದ್ರೆ ಅದು ಗರುಡಾಕಾರ ಹೇಗಿರುತ್ತೆ ಬೇಸಿಕಲಿ ಏನು ಅಂದ್ರೆ, ಒಂದು ಹೊಟ್ಟೆ ಒಂದು ಇರಬೇಕು, ಹೊಟ್ಟೆ ಒಂದು, ತಲೆ ಒಂದು ಇರಬೇಕು, ಆಮೇಲೆ ಎರಡು ಪಕ್ಷಗಳು, ಆ ಪಕ್ಷಗಳ ವಿಂಗ್ಸ್ ಇರಬೇಕು. ಆ ವಿಂಗ್ಸ್ ಅದು ಮುರಿದಂತೆ ಅದಕ್ಕೆ ಬಂದು ಅದಕ್ಕೆ ಏನು ಮಾಡ್ತಾ ಇತ್ತು ಅದಕ್ಕೆ ಏನ್ ಹೇಳ್ತಾರಂದ್ರೆ, ಆ ಪಕ್ಷಗಳಿಗೆ ಅದು ಜಾಯಿನಿಂಗ್ ಪಾಯಿಂಟ್ ಇರತ್ತಂತ. ಆ ಒಂದು ಜಾಯಿನಿಂಗ್ ಪಾಯಿಂಟ್ನು ಇರಬೇಕಂತ. ಸೊ ಅದನ್ನ ಅದು ಒಂದು ಭಾಗ, ತಲೆ ಹೊಟ್ಟೆ ವಿಂಗ್ಸ್ ಅನ್ನ ಅದು ಜಾಯಿನ್ ಆಗುವಂತ ಜಾಯಿಂಟ್ಸ್, ದಟ್ ಇಂಡಿಕೇಟ್ ಸರ್ವ ಸಂಧಿಗಳನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಅದನ್ನ ಜಾಯಿಂಟ್. ಆಮೇಲೆ ಕಾಲು ಬೇಕು. ಸೊ ಹೀಗೆ ಇದಕ್ಕೆ ಪುಚ್ಚ ಅಂತ ಹೇಳಿ ಕಾಲನ್ನ ಪುಚ್ಚ ಅಂತ ಹೇಳಿ. ಸೊ ಹೀಗೆ ಒಂದು ಗರುಡಾಕಾರವಾಗ ಮಾಡಿ ಅದು ಹೊಟ್ಟೆ ಒಳಗೆ, ಆ ಹೊಟ್ಟೆ ಒಳಗೆ ಏನ್ ಮಾಡ್ತಾರೆ ಇವರು ಅಂದ್ರೆ, ಅದು ಹೊಟ್ಟೆ ಒಳಗೆ ಅದನ್ನ ಅಲ್ಲಿ ಹೊಟ್ಟೆ ಒಳಗೆ ಏನಿರುತ್ತ ಅನ್ನ ಇರುತ್ತ ಅಲ್ವಾ, ಅನ್ನ ನಾವು ಆಹಾರ ಹೋಗೋದು ಹೊಟ್ಟೆ ಒಳಗೆ ಹೋಗುತ್ತಲ್ಲ. ಈ ಹೊಟ್ಟೆ ಎಂಬುದು ಮಧ್ಯಭಾಗ. ನಾವು ಸಂಧಿಗಳಲ್ಲಿ ಅರ್ಲಿಯರ್ ಸಂಧಿಗಳಲ್ಲೇನು ಮಧ್ಯೋದರ ಅಂತ ಮಧ್ಯಭಾಗ ಅಂತ ನಾವು ಹೇಳ್ತೀವಲ್ಲ. ಸೊ ಈ ಮಧ್ಯಭಾಗ, ಈ ಮಧ್ಯಭಾಗದಲ್ಲಿ ಮಂತ್ರಗಳು ಇರತ್ತಂತ. ಆ ಮಂತ್ರಗಳಿಗೆ ಬೃಹತಿ ಸಹಸ್ರ ಮಂತ್ರಗಳು ಅಂತ ಇದನ್ನ ಹೇಳ್ತಾರೆ. ಈ ಬೃಹತಿ ಸಹಸ್ರ ಮಂತ್ರ ಇದು ಹೇಳುವಾಗ ನಾನು ಹೇಳಿದೆ, ಮಧ್ಯ ಭಾಗವನ್ನ ಆತ್ಮ ಅಂತ ಕರೀತಾರೆ, ಇಲ್ಲ ಹೊಟ್ಟೆ ಅಂತ ಕರೀತಾರೆ. ಇಲ್ಲಿ ಸಾವಿರ ಮಂತ್ರಗಳು ಇರತ್ತಂತ ಹೊಟ್ಟೆ ಭಾಗದಲ್ಲಿ. ಆಮೇಲೆ ಕುತ್ತಿಗೆಗೆ ಗ್ರೀವ ಅಂತ ಹೇಳ್ತಾರೆ, ಆಮೇಲೆ ಕುತ್ತಿಗೆ, ಆಮೇಲೆ ಒಂದು ಕುತ್ತಿಗೆ ಮತ್ತು ತಲೆ ಮತ್ತು ಪಕ್ಷಗಳು, ಅದು ಜಾಯಿಂಟ್ಗೆ ಬಂದು ವಿಜು ಅಂತ ಹೇಳ್ತಾರೆ. ವಿಜು ಎಂಬುದು ಜಾಯಿಂಟ್ ಮತ್ತು ರಕ್ಕೆಗಳು, ಆಮೇಲೆ ಪುಚ್ಚ ಅಂದ್ರೆ ಕಾಲುಗಳು. ಸೊ ಹೀಗೆ ಆರು ಭಾಗವಾಗ ಅದನ್ನು ಮಾಡ್ತಾರೆ. ಸೊ ಸೆಂಟರ್ಲಿ ಇರೋದು ಏನು, ಅದನ್ನ ಬೃಹತಿ ಸಹಸ್ರ ಮಂತ್ರಗಳು ಅಂತ. ಈ ಬೃಹತಿ ಸಹಸ್ರ ಮಂತ್ರಗಳು ಹೇಗಿರತ್ತಂದ್ರೆ, ಬೃಹತಿ ಸಹಸ್ರ ಅಂದ್ರೆ 36 ಅಕ್ಷರಗಳು ಅಂತ ನಾವು ನೋಡಿದ್ದೀವಿ. ಸೊ ಇದು 36 ಅವ್ರು ಏನ್ ಮಾಡ್ತಾರಂದ್ರೆ, ಇಲ್ಲಿ ಮುಖ್ಯ ಏನು, ನಾವು ಸಂಹಿತ ಅಕ್ಷರಗಳು ಮುಖ್ಯವಾಗಿ ಇಟ್ಕೊಂಡಿದ್ದೀವಿ, ಅಕ್ಷರಗಳು ಮುಖ್ಯವಾಗಿ ಇಟ್ಟುಕೊಂಡಿದ್ದೀವಿ. ಯಾಕೆ ಅಂದ್ರೆ ಒಂದೊಂದು ಅಕ್ಷರ, ಒಂದೊಂದು ಸ್ವರ, ನಾವು 8ನೇ ಸಂಧಿ, 9ನೇ ಸಂಧಿ, 7ನೇ ಸಂಧಿಗಳೆಲ್ಲ ನೋಡಿದ್ದೀವಿ, ಒಂದೊಂದಕ್ಕೇನೋ ಅರ್ಥ ಇದೆ. ಸೊ ಆದ ಕಾರಣದಿಂದ ಇವ್ರುಗಳು ಬೃಹತಿ ಅಂತ ಮಾಡೋವಾಗ ಬರೀ ಬೃಹತಿ ಸಹಸ್ರ ಮಂತ್ರಗಳನ್ನ ತಕೊಳ್ಳೋದಿಲ್ಲ, ಎಲ್ಲದನ್ನೂ ಇವರು ತಗೊಳ್ತಾರೆ. ಯಾವುದು ಅಂದ್ರೆ ಗಾಯತ್ರಿ, ಉಷ್ಣಿಕ್, ಮುಖ್ಯವಾಗಿ ಗಾಯತ್ರಿ, ಉಷ್ಣಿಕ್ ಮತ್ತು ಬೃಹತಿ ತಗೊಳ್ತಾರೆ. ಹೇಗೆ ಮಾಡ್ತಾರಂದ್ರೆ ಅಕ್ಷರಗಳ ಗಣನೆ ಮಾಡ್ತಾರೆ. 36 ಅಕ್ಷರಗಳು ಬಂದ ಮೇಲೆ ಅದನ್ನ ಅದೇ ಚಾಪ್ ಆಫ್, 36ಲಿ ಚಾಪ್ ಆಫ್, ಚಾಪ್ ಮಾಡಿಬಿಡ್ತಾರೆ ಇನ್ನೊಂದು 36. ಯಾಕೆ ಅಂದ್ರೆ ಇದು ಹೀಗೆಲ್ಲ ಮಾಡ್ಬೋದಾ, ತುಂಡು ಮಾಡ್ಬೋದಾ ಅಂದ್ರೆ ನಾವು ನೀವು ತುಂಡು ಮಾಡೋ ಹಂಗಿಲ್ಲ. ಅವರುಗಳಿಗೆ ಮಾಡುವ ಋತ್ವಿಕ್ಗೆ ಒಂದೊಂದು ಅಕ್ಷರವು ದೇವರು, ನಾವು ಹೇಳ್ತೀವಲ್ಲ ಮಾತೃಕಾನ್ಯಾಸದಲ್ಲಿ ಇಟ್ಕೊಳ್ತೀವಲ್ಲ ಒಂದೊಂದು ಅಕ್ಷರ ದೇವರ ಹೆಸರು ಅಂತ ಸುಮ್ಮನೆ ನಾವು ಹೇಳ್ತೀವಿ, ಬಟ್ ನಾವು ಒಂದೊಂದಕ್ಕೇನೋ ಹಾಗೆ ನೋಡೋದಿಲ್ಲ, ಅದು ತಿಳಿಯೋದು ನಮ್ಗೆ ಇಲ್ಲ. ಸುಮ್ಮನೆ ಹೇಳಿದ್ದಾರೆ, ಮಾಡ್ತಾ ಬಂದ್ರೆ ಒಂದು ದಿವಸ ನಮ್ಗೆ ಏನೋ ಅನುಗ್ರಹ ಆಗತ್ತೆ ಅವರಿಂದ ಅಂತ ನಾವು ಹೋಗ್ತೀವಿ. ಇವ್ರುಗಳು ಅಲ್ಲಿ 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 ತುಂಡು 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 ಮಾಡಿ ಇದನ್ನ ಇಡ್ತಾರೆ. ಸೊ ಇದು ಅನ್ನ ಆಗತ್ತ ಅಂತ. ಇದು ಯಾಕೆ ಅನ್ನ ಆಗತ್ತ, ಇದು ದೇವರಿಗೆ. ಸೊ ಮಧ್ಯೋದರ ಇಟ್ಕೊಂಡಿರ್ತಾರಲ್ಲ ಸೆಂಟರ್ ಪೋರ್ಷನ್, ಅಲ್ಲಿ ಆಹುತಿಗಳನ್ನ ಹಾಕ್ತಾರಂತೆ. ಅದು ಹೇಗೆ ಹಾಕ್ತಾರಂದ್ರೆ ಈ ಬೃಹತಿ ಸಹಸ್ರ ಮಂತ್ರದಿಂದ ಹಾಕ್ತಾ ಇದ್ದಾರಂತ. ಅದು ದೇವರಿಗೆ ಕೊಡುವ ಅನ್ನ ಅಂತಾರೆ. ಇದು ಹೇಗೆ ಅನ್ನ ಆಗತ್ತ ಅಂದ್ರೆ ಅಲ್ಲಿ ಹೇಳ್ತಾರ, ಅನ್ನ ಅಂದ್ರೆ ಅನನ ಹೇತು ಅಂದ್ರೆ ಏನು, ಅನ್ನ ನಾವು ಊಟ ಮಾಡ್ತೀವಿ ಏನಾಗತ್ತೆ, ಊಟ ಮಾಡುವ ಮೂಲಕವಾಗಿ ನಮ್ಮಲ್ಲಿ ಏಕಾದಶಿ ದ್ವಾದಶಿ ಏನಾಗತ್ತೆ, ಚಟುವಟಿಕೆಗಳು ಸ್ಟಾರ್ಟ್ ಆಗತ್ತೆ. ಸೊ ಅನ್ನ ಅಂಬುದು ಅನನ, ಅನನ ಅಂದ್ರೆ ಚಟುವಟಿಕೆ, ಆ ಚಟುವಟಿಕೆಯನ್ನ ಮಾಡಿಸುವ ಮುಖ್ಯ ಪ್ರಾಣರು ಅಂತ ಅರ್ಥ. ಸೊ ಅದಕ್ಕೆ ಕಾರಣೀಭೂತ ಅಂದ್ರೆ ಏನು, ಮುಖ್ಯ ಪ್ರಾಣರಿಗೆ ಕಾರಣೀಭೂತವಾದದ್ದು ಅಂತ ಅದು. ಸೊ ಏನದು, ಬರೀ ಅನ್ನನ ಇಲ್ಲ, ಅನ್ನದಲ್ಲಿ ಇರುವಂತ ಭಗವಂತ ಅವನು. ಸೊ ಈ ಬೃಹತಿ ಸಹ ಇದನ್ನ ಚಲನೆಯನ್ನ, ಚಲನೆ ಚಲಿಸುವ ಶಕ್ತಿ. ಇನ್ನೊಂದೇನು ಅನನ ಹೇತು ಅಂದ್ರೆ ನಮಗೆ ಚಲಿಸುವ ಶಕ್ತಿ ಯಾವುದಿಂದ ಬರುತ್ತೆ, ಅನ್ನದಿಂದ ಬರುತ್ತೆ. ಇನ್ನೊಂದೇನು, ಅನ್ನದಿಂದ ಹೇಗೆ ಬರುತ್ತೆ ನಮ್ಗೆ, ಅನ್ನ ತಿಂದೀವಿ ಆಮೇಲೆ ಏನಾಗತ್ತೆ, ಹೊಟ್ಟೆ ಒಳಗೆ ಹೋಗೋದು ಜೀರ್ಣ ಆಗಬೇಕು, ಅಗ್ನಿ, ಜಠರಾಗ್ನಿ. ಸೊ ಅಗ್ನಿ, ಅಗ್ನಿ ಅಂದ್ರೆ ಹೀಟ್ ಬೇಸಿಕಲಿ. ನಮ್ಗೇನು, ನಮ್ಮ ಚಟುವಟಿಕೆಗೆ ಬರೀ ಒಂದು ಹೆಣೆ ಇರತ್ತೆ, ಅದಕ್ಕೆ ಹೋಗಿ ಅನ್ನ ಹಾಕಿದ್ರೆ ಅದು ಏನಾದ್ರು ಚಟುವಟಿಕೆ ಮಾಡುತ್ತಾ, ಇಲ್ಲ, ಅಲ್ಲಿ ಪ್ರಾಣಶಕ್ತಿ ಬೇಕು. ಅದಕ್ಕೆ ಅಗ್ನಿ, ಅಗ್ನಿ ಎಂಬುದು ಏನು ನಾವು ನೋಡ್ತಾ ಬಂದಿದ್ದೀವಿ, ಅಗ್ನಿ ಅಂದ್ರೆ ಚಲನೆ ಇಲ್ಲದ ವಸ್ತುಗೆ ಚಲನೆ ಕೊಡುವುದು ಅಗ್ನಿ ಆಗತ್ತೆ. ಸೊ ಅದಕ್ಕೆ ಅಗ್ನಿ ಅಂತ ಬರುತ್ತೆ. ಸೊ ಅನ್ನ ಅಂದ್ರನು ಅಗ್ನಿ, ಅನ್ನ ಅಂದ್ರನು ಚಲನೆಗೆ ಕಾರಣವಾದದ್ದು ಅಂತ ಹೇಳಿದ್ರನು, ಮತ್ತು ಚಲನೆಗೆ ಕಾರಣವಾದಂತ ಅಗ್ನಿ ಅಂತ ಹೇಳಿದ್ರನು, ಆ ಒಂದು ಚಲಿಸುವ ಒಂದು ಶೀಘ್ರವಾಗಿ ಚಲಿಸುವ ಒಂದು ಆ ಒಂದು ಒಂದು ಚೇತ ಒಂದು ಪಕ್ಷಿ ಅಂದ್ರೆ ವೇಗವಾಗಿ ಅತಿ ಶೀಘ್ರವಾಗಿ ಬರುತ್ತೆ, ಅದಕ್ಕೆ ಗರುಡ ಅಂದ್ರೂ ಎಲ್ಲವೂ ಒಂದೇ ಆಗತ್ತಂತೆ. ಅದಕ್ಕೆ ಈ ಅನ್ನ ಏನು ಅಂದ್ರೆ ಬೃಹತಿ, ಬೃಹತಿ ಸಹಸ್ರವೇ ಅನ್ನ ಅಂತ ಅದಕ್ಕೆ ಬೃಹತಿಗೆ ಲಿಂಕ್ ಮಾಡ್ತಾರ. ಸೊ ಈ ಬೃಹತಿ ಎಂಬುದು ಬೇರೆ ಒಂದು ಇಲ್ಲ, ಈ ಬೃಹತಿ ಸಹಸ್ರ ಮಂತ್ರಗಳು ಆಗತ್ತೆ. ಆ ಮಂತ್ರದಲ್ಲಿ ಇದ್ದು ಅದನ್ನ ಅದನಿಂದ ಪ್ರತಿಪಾದ್ಯನ, ವಾಟ್ ದ ಮಂತ್ರ ಇಂಪ್ಲೈಸ್, ಪ್ರತಿಪಾದ್ಯನಾದಂತ ಭಗವಂತನು ಬೃಹತಿ ಆಗ್ತಾನೆ, ಅವನೇ ಅನ್ನ ಆಗ್ತಾನ, ದೇವತೆಗಳು ಆ ಅನ್ನವನ್ನೇ ಕೊಡ್ತಾರಂತೆ. ಅದಕ್ಕೆ ಯಾರು ಅಭಿಮಾನಿ ಆಗ್ತಾರೆ, ಈ ಅನ್ನಕ್ಕೆ ಬರೀ ಮಂತ್ರಗಳು ಹೇಳುವಾಗ ಮಂತ್ರಗಳನ್ನ ಹೇಳಿ ಆಹುತಿಯನ್ನ ಕೊಡ್ತಾರ ಅವರಲ್ಲಿ, ಮಂತ್ರಗಳನ್ನೇ ಹೇಳಿ ಆಹುತಿ ಏನು ಕೊಡ್ತಾರೆ. ಎರಡು ವಿಧವಾದ ಸಮಯಾಗಗಳು, ಒಂದು ಒಂದು ಇದು ಮೀಟ್ ಅದು ಇಟ್ಕೊಂಡು ಮಾಡೋರು, ಅದು ಕ್ಷತ್ರಿಯರು, ನಮ್ಮ ಬ್ರಾಹ್ಮಣರು ಅಂದ್ರೆ ಸೋಮರಸವನ್ನ ಇಟ್ಟು ಮಾಡೋದು. ಸೊ ಆದ ಕಾರಣದಿಂದ ಈ ಸೋಮನೇ ಅದಕ್ಕೆ ದೇವತೆ ಆಗ್ತಾನಂತ. ಅಂದ್ರೆ ಹಾಕುವಂತ ಅನ್ನಕ್ಕೇನೂ ಸೋಮನೇ ದೇವತ. ಈ ಒಂದು ಮಂತ್ರಗಳು ಅಂತ ನಾವು ನೋಡಿದ್ದೀವಿಲ್ಲ, ಯಾವ ಮಂತ್ರಗಳು, ಹೊಟ್ಟೆಯಲ್ಲಿ ಇಡುವಂತ ಮಂತ್ರಗಳಲ್ಲಿ ವಿಶೇಷವಾಗಿ 720 ಇದು ಇನ್ನೊಂದು ಕಡೆ ನಾವು ನೋಡಿದ್ದೀವಿ. ಷೋಡಶಿ ಚತುರ್ದಶಿ, ಆಕ್ಚುಲಿ ಷೋಡಶಿ ಚತುರ್ದಶಿಯಲ್ಲೇ ಬರುತ್ತೆ ಇದು. ಈ ಹೇಳುವಾಗ ಅಲ್ಲಿ ಹೊಟ್ಟೆಯಲ್ಲಿ ಹೇಳುವ ಒಂದು ಮಂತ್ರ ಅಂದ್ರೆ ನಾವು ಏನು ಅದು ಹಾರಗಳು ಮಣಿಗಳು ಹೀಗೆ ನೋಡ್ತಾ ಬಂದ್ವಿ. ಅಲ್ಲಿ ಹೇಳುವಾಗ ಆ ಒಂದು 243 × 80 ಅಂತ ಮೂರು ಮೂರು ದೇವರಿಗೆ ಹಾಕುವಂತ ಹಾರ, ಬೇಸಿಕಲಿ 80 ಮಣಿಗಳು, 80 ಮಣಿಗಳು, ಆ ತರ ಒಂದು ಮೂರು ಹಾರ, ಇನ್ನೊಂದು ಮಣಿಗಳು 80, ಒಂದು ಮೂರು ಹಾರಗಳು, ಇನ್ನೊಂದು ಮಣಿಗಳು 80, ಹಾಗೆ ಮೂರು ಹಾರಗಳು. ಸೊ ಈ ಹಾರಗಳನ್ನ ನಾವು ಹಾಕ್ತೇವೆ 3 × 80 3 × 80 3 × 80. ಸೊ ಟೋಟಲಿ 9 ಹಾರಗಳನ್ನ ಹಾಕ್ತೀವಿ. ಅದಕ್ಕೆ ಪ್ರತಿನಿಧಿಯಾಗಿ ಅಲ್ಲಿ ಏನ್ ಹಾಕ್ತಾರೆ ಅವರು ಅಂದ್ರೆ ಈ ಮಂತ್ರಗಳು, ಹಾಗೆ ಗಾಯತ್ರಿಯಿಂದ ಮಂತ್ರಗಳು, ಗಾಯತ್ರಿಯಿಂದ ಜೋಡಿಸುವಂತ ಮಂತ್ರಗಳು, ಆಮೇಲೆ ಬೃಹತಿಯಿಂದ ಜೋಡಿಸುವ ಮಂತ್ರಗಳು, ಆಮೇಲೆ ಉಷ್ಣಿಕಿಂದ ಜೋಡಿಸುವ ಮಂತ್ರಗಳು. ಸೊ ಇದು ಏನಾಯ್ತು, 3 ಸೆಟ್, ಈಚ್ ಒನ್ ಹ್ಯಾವಿಂಗ್ 80 80 80. ಸೊ ಟೋಟಲಿ ಏನಾಯ್ತು, ಬೇಸಿಕ್ ಆಗಿ ತಿಳ್ಕೊಳ್ಳೋದು ಇಷ್ಟೆ, 720 ಮಂತ್ರಗಳು ವಿಶೇಷ. ಅದಕ್ಕೆ ಒಂದು ಗುಚ್ಚಳದಂತೆ ಬಿಗಿನಿಂಗ್ಲಿ ಒಂದು ಬಿಗಿನಿಂಗ್ಲಿ 120, ಕೊನೆಯಲ್ಲಿ 160, ಅದು 160 120 280 ಸೇರಿಸಿದ್ರೆ 720 280 ಸೇರಿಸಿದ್ರೆ 1000 ಬರುತ್ತೆ. ಈ 1000ಲಿ ಈ 720 ಹೇಳಿದ್ದೀವಲ್ಲ, 9 ಹಾರ ನಾವು ದೇವರಿಗೆ ಹಾರ ಹಾಕ್ತೀವಲ್ಲ, ಅದೇ ಆ 9 ಹಾಕ್ತೀವಲ್ಲ ಅದು ಸೆಂಟರ್ ಪೋರ್ಷನ್. ಎಲ್ಲಿ ಹಾರ ಹಾಕ್ತೀರಾ ನೀವು, ಉರಸು ಭಾಗದಲ್ಲಿ ತಾನೇ ಹಾರ ಹಾಕ್ತೀರಾ, ಅದೇ ಹೊಟ್ಟೆ ಉರಸು ಈ ಭಾಗದಲ್ಲಿ, ಸೊಂಟದಿಂದ ಉರಸು ಆ ಭಾಗದಲ್ಲಿ ನಾವು ಈ ಹಾರಗಳು. ಇದನ್ನ ಅನ್ನ, ಇದು ಬೃಹತಿ ಸಹಸ್ರದ ಮಂತ್ರಗಳು. ಇದಕ್ಕೇನು ಕೆಳಗಿನ ಲೆವೆಲ್ಲಿ ಅಭಿಮಾನಿ ಯಾರಾಗ್ತಾನಂದ್ರೆ ಸೋಮನೆ ಆಗ್ತಾನಂತ, ಸೋಮನೆ ಇದಕ್ಕೇನು ಅಭಿಮಾನಿ ಆಗ್ತಾನ. ಇನ್ನೊಂದು ಕಡೆ ಏನಾಗ್ತಾನೆ, ಅನ್ನಕ್ಕೇನು ಅವನೇ ಅಭಿಮಾನಿ ಆಗ್ತಾನ. ಎರಡು ಕಡೆಯೂ ಇವನೇ ಅಭಿಮಾನಿ, ಸೋಮನೇ ಅಭಿಮಾನಿ ಆಗ್ತಾನೆ, ಸೋಮರಸೂ ಆಗತ್ತೆ. ಸೊ ಈ ಸೋಮ ಅಭಿಮಾನಿ ಆಗ್ತಾನೆ. ಸೊ ಹೀಗೆ ಅವರು ಮಾಡ್ತಾರೆ. ಸೊ ಅದಕ್ಕೆ ನೋಡಿ ಅಲ್ಲಿ ಬೃಹತಿ ಸಹಸ್ರ, ಅದಕ್ಕೆ ನಮ್ಗೆ ಕನೆಕ್ಷನ್ ಏನು, ಕ್ವಶನ್ ಏನು ಇಲ್ಲಿ ಬಂತು, ನೀವು ಇದು ನಾವು ಯಾಗ ಮಾಡುವಾಗ ಅದು ಚಿಂತನೆ ಮಾಡಬೇಕಂತ. ಯಾಗ ಇವಾಗ ಯಾರು ಮಾಡೋದಿಲ್ಲ, ಇದು ಯಾಗ ಕಾಲದಲ್ಲಿ ಆದ ಪ್ರಕ್ರಿಯೆ ಇದು. ಇದನ್ನ ನಾನು ಹೆಂಗ್ರಿ ಹೆಂಗ್ರಿ ಮಾಡೋದು, ಹೇಗ್ರಿ ಚಿಂತನೆ ಮಾಡೋದು ಅಂದ್ರೆ ಸುಲಭ. ದೇವರು ಅದಕ್ಕೆ ನಾಡಿ ಪ್ರಕರಣ ಕೊಟ್ಟ, ಅಂದ್ರ ದಾಸರು ನಾಡಿ ಪ್ರಕರಣವನ್ನ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ, ಇದೆಲ್ಲ ಈ ಬೃಹತಿ ಸಹಸ್ರ ಅವ್ರ ಕಾಲದಲ್ಲೇ ನೋಡಿ, ಯಾರು ಬೃಹತಿ ಸಹಸ್ರ ಮಾಡೋದಿಲ್ಲ, ಇದು ನಿತ್ಯವಾಗಿ ಮಾಡ್ತಾ ಇದ್ರು. ಗವಾಮಯನ ಅಂತ 360 days ಮಾಡ್ತಾ ಇದ್ರು ಒಂದಾನೊಂದು ಕಾಲದಲ್ಲಿ, ಆಚಾರ್ಯ ಬರಕ್ಕೆ ಹಿಂದೆ ಅದು. ಇದು ಯಾವಾಗ ಮಾಡೋದಿಲ್ಲ, ಆಚಾರ್ಯ ಐತ್ರೇಯ ಮತ್ತು ಕರ್ಮ ನಿರ್ಣಯ ಮುಂತಾದೆಲ್ಲ ಕೊಟ್ರು. ನಮ್ಮಂತವ್ರಿಗೆ ಏನು ಕೊಟ್ರು, ನಮ್ಮಂತವ್ರು ಅಂದ್ರೆ ಲೇಡೀಸ್ ಅಂತ ಅರ್ಥ ಅಲ್ಲ, ಈ ಕಾಲದವರಿಗೆ. ಈ ಕಾಲದವರಿಗೆ ಸುಲಭವಾಗಿ ಆಚಾರ್ಯ ಹೇಳ್ತಾರೆ, ಗೀತೆಯಲ್ಲಿ ಇರುವಂತ ವಿಷ್ಣು ಸಹಸ್ರನಾಮ, ಈ ವಿಷ್ಣು ಇದೇ ಒಂದು ಎರಡು ಕಣ್ಣುಗಳು. ಸೊ ಬೇಸಿಕಲಿ ನಮಗೆ ಇಷ್ಟು ವಿವರ ನಾವು ಅವ್ರು ಮಾಡೋದೆಲ್ಲ ಪ್ರಕ್ರಿಯೆ ಹೇಳಿದ್ದೇವೆ, ಇದು ಯಾವುದು ಮಾಡೋಕ್ಕೆ ಆಗಲ್ಲ. ಸೊ ನಾವು ಏನು ಮಾಡೋದು ಅಂದ್ರೆ ಅದಕ್ಕೆ ನಮ್ಮ ದೇಹ ಅಂತ ಕೊಟ್ಟು ಬಿಟ್ಟಿದ್ದಾರೆ ಈ ದೇಹದ. ಸೊ ಈ ಒಂದು ಬೃಹದೀಯ ಸಹಸ್ರ ಯಾಗ ನಾವು ನೀವು ದಿನಾಗ್ಲೂ ಮಾಡಬಹುದು. ಹೇಗೆ, ನಮ್ಮ ದೇಹದಲ್ಲಿ ಈ ನಾಡಿಗಳು ಇದೆ. ಸೊ ಈ ನಾಡಿಗತ ಅಂದ್ರೆ ಏನು, 72,000 ಹೇಳಬೇಕಾ, 72 ಸಾಧ್ಯ ಇಲ್ಲ, ಸುಮ್ಮನೆ ಒಂದು ಹೆಸರು ತಕೊಳ್ಳಿ, ವಿಶ್ವಂ ಅಂತ. ಇದಕ್ಕೆ ನೋಡಿ, ಈ ಕಾಲದಲ್ಲಿ ಪೂಜೆಯ ಕಾಲದಲ್ಲಿ ಮಾಮೂಲಾಗ ದೇವಸ್ಥಾನ ಮಠಗಳಲ್ಲಿ ಎಲ್ಲಿ ಹೋದನ್ನು ಏನು ಮಾಡ್ತಾರೆ, ನೈವೇದ್ಯ ಇಡಕ್ ಮುಂಚೆ ಹೇಳ್ತೀನಿ. ಏನ್ ಮಾಡ್ತಾರೆ ಅವರು, ವಿಷ್ಣುಸಹಸ್ರನಾಮ ಪಠನ, ವಿಷ್ಣುಸಹಸ್ರನಾಮ ಪಠನ ನೈವೇದ್ಯದಲ್ಲಿ ಒಂದೇ ಒಂದೇ ಹೇಳೋದಿರ್ಲಿ, ವಿಷ್ಣು ಸಹಸ್ರನಾಮ ಪಠನ. ಯಾಕೆ? ದೇವರಿಗೆ ಪ್ರಿಯವಾದದ್ದು ಏನ್ ನೋಡಿದ್ದೀವಿ, ದೇವರಿಗೆ ತುಂಬಾ ಪ್ರಿಯವಾದ ಅನ್ನ. ನಾವು ಅನ್ನ ಹುಳಿ ಮಜ್ಜಿಗೆ ಇದು ಇದೆಲ್ಲ ನಾವು ಇಡ್ತೀವಿ, ಬಟ್ ಅವನಿಗೆ ಪ್ರಿಯವಾದದ್ದು ಏನು? ಬೃಹತಿ ಸಹಸ್ರ ಅವನಿಗೆ ಪ್ರಿಯವಾದದ್ದು. ಯಾಕೆಂದ್ರೆ ನೋಡಿದ್ದೀವಿ, ಬೃಹತಿ ಸಹಸ್ರಪತಿ ಪಾದ್ಯ ಮಾಡೋದು ದೊಡ್ಡದಾದ ವಸ್ತು, ಪ್ರಾಣನಲ್ಲಿ ಇರುವಂತ ವಸ್ತು, ಅದಲ್ಲಿ ಇರುವಂತ ಯಶಪಂತ, ಏತತ್ ಕರ್ಮ, ಏತತ್ ಬ್ರಹ್ಮ, ಏತತ್ ಸತ್ಯಂ, ಸೊ ಅಂದ್ರೆ ಬೇಸಿಕಲಿ ನಾಲ್ಕು ರೂಪ, ಏನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸ, ಈ ನಾಲ್ಕೇ ರೂಪ. ಈ ನಾಲ್ಕು ರೂಪಗಳು, ಇದು ನಾಲ್ಕರ ವ್ಯೂಹ, ಅದು ಮೂಲಕ ಅದೇ ತಾನು ಬೃಹತಿ ಸಹಸ್ರ ಹೇಳುತ್ತೆ. ಸೊ ಈ ನಾಲ್ಕು ರೂಪ, ಸೊ ಇದೇ ಅವನಿಗೆ ಪ್ರಿಯವಾದನ್ನ ದೇವತೆಗಳು ಮಾಡ್ತಾರೆ. ಸೊ ಆವಾಗ ಬೃಹತಿ ಸಹಸ್ರವು ಆ ಮಂತ್ರಗಳು ಅನ್ನ ಆಯಿತು. ಆ ಮಂತ್ರ ಹೇಳಿ ಕೊಡುವ ಅಡಿಗೆ ಊಟ ಸೋಮನಿಂದ, ಅನ್ನಾಭಿಮಾನಿ ಸೋಮ, ಅವನಿಂದ ಪ್ರತಿಪಾದ್ಯವಾದ ಆ ಅನ್ನ, ನಾವು ಏನು ಇಡ್ತೀವೋ ಅನ್ನ ಅಂತ, ನಾವು ಏನು ಊಟ ಮಾಡ್ತೀವೋ ಅದೇ ಅನ್ನ. ಇದನ್ನಂ ಪುರುಷೋ ಭವತಿ ತದನ್ನಂ ತಸ್ಯ ದೇವಾಹ. ನಾವು ಊಟ ಮಾಡೋದು ನಾವು ಬ್ರಾಹ್ಮಣರು, ಬ್ರಾಹ್ಮಣರು ಏನು ವಿಹಿತ ಏನು ಅವಿಹಿತ ಅಂತ ತಿಳ್ಕೊಂಡು ಅದನ್ನ ಇಡ್ತೀವಿ. ಅದು ಒಂದು ಅನ್ನ ಆಯಿತು, ನೈವೇದ್ಯ ಇಡ್ತಾ ಇದ್ದೀವಿ. ಅದು ಜೊತೆಯಲ್ಲಿ ದೇವರಿಗೆ ಪ್ರಿಯವಾದದ್ದೇನು? ಬೃಹತಿ ಸಹಸ್ರ. ಅದು ಹೇಳಕ್ಕಾಗಲ್ಲ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರೋದು ಏನು? ಈ ಸಾವಿರ ಸಾವಿರ ರುಕ್ಕಿಗೆ ಕರೆಸ್ಪಾಂಡಿಂಗ್ ಆಗಿರೋದು ಸಾವಿರ ಹೆಸರುಗಳು. ವಿಶ್ವಂ ವಿಷ್ಣುರ್ ವಶತ್ಕಾರ, ಈ ಹೆಸರುಗಳು ಇರುತ್ತೆ. ಈ ಹೆಸರುಗಳು ಸರಿ, ನಾವು ನೈವೇದ್ಯ ಸಮಯದಲ್ಲಿ ಇದನ್ನ ಹೇಳೋಣ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಏನಾಯ್ತು, ಎರಡಕ್ಕೇನು ಅಭಿಮಾನಿ ಯಾರಾಗಿದ್ದಾನೆ? ಸೋಮನೇ ಆಗಿದ್ದಾನೆ. ಎರಡು ಕಡೆನು ಅನ್ನ, ಅನ್ನನೂ ಅದೇ, ಅಭಿಮಾನಿನೂ ಸೋಮನಾಗಿದ್ದಾನೆ. ಸೋಮ ಇರೋದಿಯಲ್ಲಿ ಸೋಮ ಅಂಬೋದು ಭಕ್ತಿಯ ಅಲಂಕೃತ ಮನಸ್ಸನ್ನ ಸೋಮ ಅಂತ, ಅದು ನೋಡಿದ್ದೀವಿ ಲಾಸ್ಟ್ ಸಂಧಿಯಲ್ಲಿ. ಮನಸ್ಸನ್ನ ಮನವನಿತರ ತನ್ನ ನೀವು. ಸೊ ಮನಸ್ಸು ದೇವರಲ್ಲಿ ಇಟ್ಟು ನೀವು ದಿನಾಗ್ಲೂ ಆ ಸ್ನಾನ ಮಾಡ್ತಿರೋ ಏನು, ಯಾವಾಗ ನೈವೇದ್ಯ ಕಾಲ ಅಂತ ಬೇಕಾಗಿ ಏ ಮಾಡಿದ್ರು, ವಿಷ್ಣು ಸಹಸ್ರನಾಮದಲ್ಲಿ ಒಂದು ರುಕ್ಕಿಗೆ ಪ್ರತಿಪಾದ್ಯ ರೂಪ ವಿಶ್ವಂ. ನಮ್ಗೆ ಗೊತ್ತಿಲ್ಲ ಇವತ್ತು ಏನ್ ರೂಪ ಅಂತ ಗೊತ್ತಿಲ್ಲ, ಬಿಕಾಸ್ ಇಟ್ ಆಲ್ ಗೋಸ್ ಬೇಸ್ಡ್ ಆನ್ ಯುವರ್ ಶ್ವಾಸಗಳು. ಶ್ವಾಸಗಳು ನೀವು ಎಷ್ಟು ಮಾಡ್ತಿರೋ, 21,600 ಆಗತ್ತೋ ಅದು ಒಂದು ಡೇ ಅಂತ ಆಗತ್ತೆ. ಸೊ ನಮ್ಗೆ ಅದು ಲೆಕ್ಕ ಗೊತ್ತಿಲ್ಲ ಏನ್ ರೂಪ ಅಂತ. ಬರೀ ವಿಷ್ಣು ಸಹಸ್ರನಾಮದಲ್ಲಿ ಯಾವುದೇ ಒಂದು ತಗೊಳ್ಳಿ, ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ನೀವು ಲಕ್ಕ ಅದು ನಮ್ ಬ್ಲಾಗ್ಲಿನ ಹಾಕಿದ್ದಾಳಂತ ಕಾಣುತ್ತೆ, ಆ ಇದಂತ ಕಾಣುತ್ತೆ. ವಿಷ್ಣು ಸಹಸ್ರನಾಮದ ಹೆಸರುಗಳು ಎಷ್ಟು ಬಂದಿದೆ, ನಿಮಗೆ ಏನು ಇಷ್ಟ ಆಗಿದೆಯೋ ಅದನ್ನ ಪಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಆ ಹೆಸರನ್ನೇ, ಇಟ್ ಈಸ್ ಅ ಕಂಡೆನ್ಸ್ಡ್ ಕ್ಯಾಪ್ಸ್ಯೂಲ್, ವಿಷ್ಣು ಸಹಸ್ರನಾಮದ ಒಂದು ಹೆಸರು, ಅದನ್ನಿಂದ ಪ್ರತಿಪಾದ ಎಷ್ಟು ನಿಮ್ಗೆ ಏನು, ನಮ್ಗೆ ಅರ್ಥ ಆಗಿಲ್ಲ ರೀ. ಆ ಒಂದು ವಿಶ್ವಂ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಏನ್ರಿ ಮಾಡೋದು ಅಂದ್ರೆ, ದೋಷರಹಿತ ಗುಣಪೂರ್ಣ ಇದನ್ನ ಇಟ್ಟುಕೊಳ್ಳಿ. ನೀವು ಇಟ್ಟುಕೊಂಡು ಇವನು ಎಲ್ಲಿ ಇದ್ದಾನೆ ಅಂತ ಹುಡುಕು. ಅಧಿಷ್ಠಾನ ಬೇಕು, ಬರೀ ನಾವು ಹೇಳುವಂತ ಉಚ್ಚಾರಣೆ ಮಾಡುವಂತ ಅಕ್ಷರದಲ್ಲಿ ಮಾತ್ರ ಇಲ್ಲ, ಇವತ್ತು ಈ ದಿವಸದಲ್ಲಿ ಮಾತ್ರ ಇಲ್ಲ, ನನ್ನಲ್ಲಿ ನಾಡಿಗಳಲ್ಲಿ ಇವನು ಇದ್ದಾನೆ. ಇವನು ಸಹಿತ ಎಲ್ಲಾ ದೇವತೆಗಳು ಸಮೂರ್ತಿ ಗಣ ಮಧ್ಯಗಹ. ನಾವು ಪೂಜೆ ಮಾಡುವಾಗ ನಮ್ಮ ಹೃದಯದಲ್ಲಿ ದೇವರನ್ನ ಚಿಂತನೆ ಮಾಡ್ತಿರ್ಲ, ನೀವು ಜಪ ಮಾಡ್ತಿರೋ ಸ್ತೋತ್ರ ಹೇಳ್ತಿರೋ, ಕಣ್ಣು ಮುಚ್ಚಿಕೊಂಡು ಒಳಗೆ ಒಂದು ನಿಮಿಷ ಆ ಬಿಂಬನನ್ನ ನೀವು, ನಿಮ್ಗೆ ಹೇಗೆ ನಿಮ್ಮ ಐಡಿಯಾ ಹೇಗಿದೆಯೋ ಹಾಗೆ ನಿಮ್ಮ ಕುಲದೇವರು ಅಂತ ಯೂಶ್ಲಿ ಇಟ್ಕೊಳ್ತಾರ, ಆ ಕುಲದೇವರನ್ನ ಇಟ್ಟುಕೊಳ್ಳುವಾಗ ಅಲ್ಲಿ ಮನಸ್ಸಿನಿಂದ ಆ ಹೆಸರು ಏನು, ವಿಶ್ವಂ ವಿಷ್ಣು ವಶತ್ಕಾರ, ಏನ್ ನಿಮ್ಗೆ ಇಷ್ಟ ಆಗತ್ತೋ ಆ ಒಂದು ಹೆಸರನ್ನ ನೀವು ಹೇಳಿದ್ರೆ, ಇಷ್ಟೇ ಆ ಕಾಲದಲ್ಲಿ ಇಷ್ಟು ಒಂದು ಬೃಹತಿ ಸಹಸ್ರ ಯಜ್ಞ ಯಾಗ ಏನೇನೇನೇನೆಲ್ಲ ಮಾಡಿದ್ದಾರೋ ಅಷ್ಟು ಮಾಡಿದ್ದಕ್ಕೆ ತುಲ್ಯ ಆಗತ್ತೆ. ಸೊ ಏನು ಏನು ಮಾಡ್ಬೇಕು, ಇದು ಹೇಳೋದು ಯಾವುದಕ್ಕೆ ಅಂದ್ರೆ, ಇಷ್ಟು ವಿಸ್ತಾರವಾಗಿ ಈ ಒಂದು ಇದೆಲ್ಲ ಒಂದು ಅಚಿರಾತ್ರ ಮತ್ತು ಪೃಷ್ಠಶಲ ಅಭಿಪ್ಲವಶಲ ಇದೆಲ್ಲ ಹೇಳೋದು ಎಂದ್ರೆ, ಇಷ್ಟು ದೀರ್ಘವಾದ ಅದು ಆ ಕಾಲದಲ್ಲಿ ಆ ವೇದಿಕ್ ಡೇಸ್ಲಿ ಮಾಡ್ತಾ ಇದ್ರು. ಇದು ಕಲಿಯುಗ, ಕಲಿಯುಗದಲ್ಲಿ ಅದಕ್ಕೆ ನೋಡಿ ಎಷ್ಟು ಅಲ್ಪ ಜೀವ ಅಲ್ಪ ಆಯುಷ್ಯು ಎಷ್ಟು ವಿಘ್ನಗಳು ಇರುವಂತ ಕಲಿಗೆ ಪ್ರಧಾನವಾದ ಯುಗ, ಕಲಿಯ ಪ್ರಭಾವ ಜಾಸ್ತಿ ಆಗಿರುವಂತ ಈ ಯುಗದಲ್ಲಿ ನಾವು ಒಂದು ನಿಮಿಷ ವಿಷ್ಣು ಸಹಸ್ರನಾಮದ ಒಂದು ಅಕ್ಷರ ಹೇಳಿ ಮನಸ್ಸಲ್ಲಿ ಧ್ಯಾನ ಒಳಗಡೆ ಆ ಒಳಗಡೆ ಮಾಡಿದ್ರೆ ಈ ಹೃದಯಾಕಾಶದಲ್ಲಿ ಸೃಷ್ಟಿ ಆಗತ್ತೆ. ಅನನ ಹೇತು ಅಂದ್ರೆ ಆ ಒಂದು ಚಲನೆ ಆಗತ್ತೆ. ಎಲ್ಲಿ? ನಮ್ಮ ಹೃದಯಾಕಾಶದಲ್ಲಿ ಚಲನೆ ಆಗ್ತಾ ಇದೆ. ಹೇಗ್ರಿ ಚಲನೆ ಆಗತ್ತೆ? ಇದೇ ನೀವು ಕಣ್ಣು ಮುಚ್ಚಿಕೊಂಡು ಒಳಗಡೆ ನೋಡಿ ಚಿಂತನೆ ಮಾಡ್ತಾ ಇರುವಾಗ ಅಲ್ಲಿ ಇರುವಂತ ಮನಸ್ಸು ಮುಂತಾದದಲ್ಲಿ ಅಲ್ಲಿ ಇರುವಂತ ನಮ್ಮ ಚಿಂತನೆ ಎಲ್ಲವೂ ಚಲನ ಆಗ್ತಾ ಇರುವಾಗ ಆ ಹೃದಯಾಕಾಶದಲ್ಲಿ ಅಲ್ಲಿ ಬೇಗ ಬರ್ತಾನಂದ್ರೆ ನಮ್ಮನ್ನ ಅಲ್ಲೇ ಇದ್ದಾನೆ, ಅವನ ಅನುಗ್ರಹ ಸಿಕ್ಕತ್ತೆ. ಅದಕ್ಕೆ ಆ ಗರುಡ ಚಿತಿಯಲ್ಲಿ ಮಾಡೋದಕ್ಕೆ ಕರೆಸ್ಪಾಂಡಿಂಗ್ ಆಗ ಈ ಹೃದಯ ಆಕಾಶದ ಅಗ್ನಿ ಇದ್ದೇ ಇದೆ. ನೀವು ಮಾಡೋವಾಗ ಹೇಗೆ ಮಾಡ್ತೀರ? ನಾವು ಶುದ್ಧಿ ಆಗಬೇಕಂದ್ರೆ ಪ್ರಾಣಾಯಾಮ ಮಾಡಿನೇ ಮಾಡ್ತೀರ. ಗಾಳಿ ಬಂದ, ಅಗ್ನಿ ಬಂದ ನಮ್ ಅಲ್ಲಿ ಆ ಗರುಡ ವಾಹನ ಗರುಡಾರೂಢನಾಗಂದ್ರೆ ಅಲ್ಲಿ ಗರುಡಾರೂಢ ಅಂದ್ರೆ ಗರುಡ ವಾಹನದಲ್ಲಿ ಕೂತು ಅವನು ಬಂದ ಹೀಗೆ ಬೇಕಾದ ಚಿಂತನೆ ಮಾಡಿ. ಬಟ್ ಅಲ್ಲಿ ಗರುಡ ಅಂಬೋದಕ್ಕೆ ಈ ವೇದಗಳಿಗೆ ಅನುಸೃತ್ಯವಾಗಿ ಇರುವಂತ ಭಗವಂತ ವೇದ ಪ್ರತಿಪಾದ ಯಾವುದೋ ನಮ್ಮ ನಮ್ಮ ಪರ್ಸನಲ್ ದೇವರ ಪರ್ಸನಲ್ ಕಾನ್ಸೆಪ್ಟ್ ಅಲ್ಲ ದೇವರು ಅಂತ. ವೇದದಲ್ಲಿ ಹೇಗಿರುತ್ತೆ ಹೇಗಿರಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಈಸಿ, ದೋಷರಹಿತ ಗುಣಪೂರ್ಣ ಅದನ್ನೇ ವೇದ ಹೇಳತ್ತ. ಅವನು ನನ್ನ ಸ್ವಾಮಿ ಅಷ್ಟೇ ಹೇಳುತ್ತದ್ದು. ಹೀಗೆ ನೀವು ಚಿಂತನೆ ಮಾಡಿ ಈ ವಿಷ್ಣು ಸಹಸ್ರನಾಮದ ಒಂದು ಹೆಸರನ್ನಂತ ದೇವರನ್ನ ಕರೆದರೆ ಬೇಗ ಅವನು ಬರ್ತಾನಂತ. ಬಂದು ನಮಗೆ ಮಾಡ್ಬೇಕಂದ್ರೆ ಈ ವಿಷ್ಣು ಸಹಸ್ರ ನಾಮದ ಒಂದೊಂದು ನಾಮವು ಒಂದೊಂದು ಆ ಋಕ್ಕುಗೆ ಪ್ರತಿಪಾದ್ಯವಾಗತ್ತೆ. ಸೊ ಈ ನಾಮಗಳನ್ನ ಈ ಭಗವಂತ ನಮ್ಮ ಒಳಗೆ ಬಿಂಬರೂಪನಾಗಿದ್ದು ಈ ನಾಡಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಅದೇ ನಾವು ಈ ನಾಡಿ ಪ್ರಕರಣ ಸಂಧಿಯಲ್ಲಿ ಅದೇ ಅಷ್ಟು ಅಲ್ಲಿ ಇರುವಂತ ಭಗವಂತ ಈ ನಾಡಿಗಳಲ್ಲಿ ನಮ್ಮ ಒಳಗೆ ಇದ್ದಾನೆ ಅಂತ ತಿಳ್ಕೊಳ್ಳೋದು. ದಟ್ ಈಸ್ ದ ಕನೆಕ್ಷನ್.